आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ಚುನಾವಣಾ ಬಾಂಡ್ಗಳ ಮೂಲಕ ಬಿಜೆಪಿ ಕಡಿಮೆ ದೇಣಿಗೆ ಪಡೆದಿದೆ ಮತ್ತು ವಿರೋಧ ಪಕ್ಷಗಳು ಹೆಚ್ಚು ಪಡೆದಿವೆ ಎಂಬುದು ನಿಜವಾಗಿಯೂ ನಿಜವೇ? ವಾಟ್ಸಪ್ನಲ್ಲಿ ನೀವು ಸಹ ಅಂತಹ ಪೋಸ್ಟ್ಗಳನ್ನು ಸ್ವೀಕರಿಸುತ್ತೀರಾ? ಎಲ್ಲ ತನಿಖಾ ವರದಿಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ತಲೆ ಕೆಡಿಸಿಕೊಳ್ಳದ ವಾದಗಳು ಈಗ ವಾಟ್ಸಾಪ್ ವಿಶ್ವವಿದ್ಯಾಲಯದಲ್ಲಿ ಹರಿದಾಡುತ್ತಿವೆ. ಇಲ್ಲಿ ಮಧ್ಯಮ ವರ್ಗದ ಅಣ್ಣತಮ್ಮಂದಿರು ಕೊಳಚೆ ನೀರು ಸಂಸ್ಕರಣಾ ಘಟಕಗಳನ್ನು ನಿರ್ಮಿಸಿ ಗಂಗಾಜಲವಾಗಿ ಮಾರ್ಪಾಡು ಮಾಡುವ ಮೂಲಕ ರೂಪಕವಾಗಿ ಶುಚಿಗೊಳಿಸುತ್ತಿದ್ದು, ಹೌಸಿಂಗ್ ಸೊಸೈಟಿ ವಾಟ್ಸಾಪ್ ಗ್ರೂಪ್ಗಳಿಗೆ ಸಂಬಂಧಿಸಿದವರು ಪವಿತ್ರ ನೀರು ಎಂಬಂತೆ ಸೇವಿಸುತ್ತಿದ್ದಾರೆ. ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತಿರುವ ತರ್ಕವನ್ನು ಗೃಹ ಸಚಿವ ಅಮಿತ್ ಶಾ ಕೂಡ ಪ್ರತಿಧ್ವನಿಸಲು ಪ್ರಾರಂಭಿಸಿದ್ದಾರೆ ಎಂಬುದು ಕಳವಳಕಾರಿಯಾಗಿದೆ. ಇಂದು ಈ ವಿಡಿಯೋದಲ್ಲಿ ಮಧ್ಯಮ ವರ್ಗದ ಈ ದೇವತಾಶಾಸ್ತ್ರವನ್ನು ನಾವು ಚರ್ಚಿಸುತ್ತೇವೆ. ಅವರು ಹಿಂದೂ ಸಂತೋಷವೆಂದು ಗ್ರಹಿಸುವಲ್ಲಿ ಮುಳುಗಿದ್ದಾರೆ. ಅದೇ ತರ್ಕದೊಂದಿಗೆ ಅವರು ಕೆಲವೊಮ್ಮೆ ಹಣದುಬ್ಬರವನ್ನು ಮತ್ತು ಕೆಲವೊಮ್ಮೆ ನಿರುದ್ಯೋಗವನ್ನು ಬೆಂಬಲಿಸುತ್ತಾರೆ. ಈ ವೈರಸ್ ಯಾವುದೇ ತಾರ್ಕಿಕ ಸಮಾಜಕ್ಕೆ ಅಪಾಯಕಾರಿ. ಹಲವಾರು ಸುಳ್ಳುಗಳನ್ನು ಒಳಗೊಂಡಿರುವ ಮೂಲಕ ಅದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕವಾಗುವುದಿಲ್ಲ, ಬದಲಾಗಿ ಅದು ಅಪರಾಧವಾಗುತ್ತದೆ. ಅದಕ್ಕಾಗಿಯೇ ನಾವು ಅದರ ಬಗ್ಗೆ ವಿವರವಾಗಿ ಮಾತನಾಡುತ್ತೇವೆ. ಆದರೆ ಅದಾನಿಜಿ ಬಗ್ಗೆ ಸ್ವಲ್ಪ ಚರ್ಚಿಸೋಣ. ಬ್ಲೂಮ್ಬರ್ಗ್ನ ಆರಂಭಿಕ ಸುದ್ದಿಯೆಂದರೆ ಅವರ ನಡವಳಿಕೆಯನ್ನು ಅಮೆರಿಕದಲ್ಲಿ ಲಂಚ ಪ್ರಕರಣದಲ್ಲಿ ತನಿಖೆ ಮಾಡಲಾಗುತ್ತದೆ. ಗೌತಮ್ ಅದಾನಿಯವರ ಕಂಪನಿ ಅಥವಾ ಕಂಪನಿಯೊಂದಿಗೆ ಸಂಬಂಧ ಹೊಂದಿರುವ ಜನರು ಇಂಧನ ಕ್ಷೇತ್ರಕ್ಕೆ ಸಂಬಂಧಿಸಿದ ಯೋಜನೆಯನ್ನು ಪಡೆದುಕೊಳ್ಳಲು ಭಾರತದಲ್ಲಿ ಅಧಿಕಾರಿಗಳಿಗೆ ಲಂಚ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ವಾಷಿಂಗ್ಟನ್ನ ನ್ಯಾಯಾಂಗ ಇಲಾಖೆಯ ವಂಚನೆ ಘಟಕ ಮತ್ತು ನ್ಯೂಯಾರ್ಕ್ನ ಪೂರ್ವ ಜಿಲ್ಲೆಯ ವಕೀಲರು ಈ ವಿಷಯವನ್ನು ತನಿಖೆ ಮಾಡುತ್ತಿದ್ದಾರೆ. ಅಂತಹ ಯಾವುದೇ ತನಿಖೆಯ ಬಗ್ಗೆ ನಮಗೆ ತಿಳಿದಿಲ್ಲ ಎಂದು ಅದಾನಿ ಗ್ರೂಪ್ ಬ್ಲೂಮ್ಬರ್ಗ್ ನ್ಯೂಸ್ಗೆ ತಿಳಿಸಿದೆ. ಇದು ಸ್ವತಃ ಬ್ಲೂಮ್ಬರ್ಗ್ನ ಸುದ್ದಿಯಾಗಿದೆ. ಅವರ ಬಗ್ಗೆ ಏನಾದರೂ ಬರುತ್ತದೆ, ಆದರೆ ಏನೂ ಆಗುವುದಿಲ್ಲ. ಅಮೆರಿಕದಲ್ಲಿ ತನಿಖೆಗಳು ನಡೆಯುತ್ತಿವೆ, ಆದರೆ ಭಾರತದಲ್ಲಿ ಕಾರ್ಪೊರೇಟ್ಗಳು ಮತ್ತು ಆಡಳಿತ ಪಕ್ಷವು ದೇಣಿಗೆಯ ಆಟದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ. ಇದಾದ ನಂತರವೂ ಅಂಕಲ್ ವೋಟರ್ ಪ್ರತಿಪಕ್ಷಗಳಿಗೆ ಲಾಭವಾಗಿದೆ ಎಂಬ ಸಂದೇಶ ಸಾರುತ್ತಿದ್ದಾರೆ. 2017ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಕ್ಷಗಳ ಕಲ್ಯಾಣಕ್ಕಾಗಿ ಚುನಾವಣಾ ಬಾಂಡ್ ಯೋಜನೆಯನ್ನು ಪರಿಚಯಿಸಿದ್ದರೆ ಅದಕ್ಕೆ ಪ್ರಧಾನಮಂತ್ರಿ ವಿಕ್ರೋಪ ಕಲ್ಯಾಣ ಚಂದಾ ಯೋಜನೆ ಎಂದು ಹೆಸರಿಸಬೇಕಿತ್ತು. ಅವನು ಅದನ್ನು ಹೆಸರಿಸಿರಬೇಕು ಮತ್ತು ಪ್ರತಿ ಬಾಂಡ್ಗೆ ತನ್ನ ಚಿತ್ರವಿರುವ ಚೀಲವನ್ನು ಮಾಡಿರಬೇಕು. ದಾಳಿಯ ನಂತರ ಬಾಂಡ್ಗಳನ್ನು ಖರೀದಿಸುವ ಮಾತು, ಬಾಂಡ್ಗಳನ್ನು ಖರೀದಿಸಿದ ನಂತರ ಒಪ್ಪಂದಗಳನ್ನು ಪಡೆಯುವ ಮಾತು, ನಷ್ಟದಲ್ಲಿರುವ ಹತ್ತಾರು ಕಂಪನಿಗಳು ಇನ್ನೂ ಬಾಂಡ್ಗಳನ್ನು ಖರೀದಿಸುತ್ತಿರುವಂತಹ ಹಲವಾರು ಪ್ರಶ್ನೆಗಳು ವಾಟ್ಸಾಪ್ ಪೋಸ್ಟ್ಗಳಿಂದ ಕಣ್ಮರೆಯಾಗುತ್ತಿವೆ. ಈ ಸಂತೋಷಕ್ಕೆ ಕಾರಣವೇನು, ಯಾರ್ಯಾರ ಹಣ ಹೂಡಿದ್ದಾರೆ ಎಂಬ ಪ್ರಶ್ನೆಗಳು ಎದ್ದಿದ್ದು, ಇಲ್ಲಿ ಬಿಜೆಪಿಗೆ ಕಡಿಮೆ, ವಿರೋಧ ಪಕ್ಷಗಳಿಗೆ ಹೆಚ್ಚು ಎಂಬ ಸಂದೇಶ ಬಿತ್ತರವಾಗುತ್ತಿದೆ. ಅಂತಹ ಸಂದೇಶದ ಬಗ್ಗೆ ನಾವು ಮಾತನಾಡುತ್ತೇವೆ. ಅವರ ವಾದಗಳು, ಈ ವಾದವನ್ನು ಯಾರು ನಂಬುತ್ತಾರೆ ಎಂದು ನೀವು ಆಶ್ಚರ್ಯಪಡುತ್ತೀರಿ, ಆದರೆ ನಂಬುವವರು ಕಡಿಮೆ ಜನರಿಲ್ಲ. ಈ ಪೋಸ್ಟ್ ಪ್ರಕಾರ ಬಿಜೆಪಿ 18 ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿದೆ. ಆದ್ದರಿಂದ ಅದು 11,500 ಕೋಟಿ ಮೌಲ್ಯದ ದೇಣಿಗೆಯನ್ನು ಸ್ವೀಕರಿಸಿದೆ. ಈಗ ಅದನ್ನು 18 ಭಾಗಿಸಿ ಪ್ರತಿ ರಾಜ್ಯಕ್ಕೆ 638 ಕೋಟಿ ಮೌಲ್ಯದ ದೇಣಿಗೆಯನ್ನು ಪಡೆದಿದೆ ಎಂಬ ಲೆಕ್ಕಾಚಾರವನ್ನು ನೀವು ಪಡೆಯುತ್ತೀರಿ. ಈ ಪೋಸ್ಟ್ನಲ್ಲಿನ ಮೊದಲ ವಂಚನೆ ಎಂದರೆ ಬಿಜೆಪಿ 11,500 ಕೋಟಿಗಳನ್ನು ಸ್ವೀಕರಿಸಲಿಲ್ಲ, 6,000 ಕೋಟಿ ಪಡೆದಿದೆ. ಇನ್ನು ವಾಟ್ಸಾಪ್ ಪೋಸ್ಟ್ ಪ್ರಕಾರ ತೃಣಮೂಲ ಒಂದು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದೆ ಮತ್ತು ಅದು 3,214 ಕೋಟಿ ಮೌಲ್ಯದ ದೇಣಿಗೆಯನ್ನು ಸ್ವೀಕರಿಸಿದೆ. ಬಿಜೆಡಿ ಒಂದು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದೆ ಮತ್ತು ಅದು 1,550 ಕೋಟಿ ಮೌಲ್ಯದ ದೇಣಿಗೆಯನ್ನು ಸ್ವೀಕರಿಸಿದೆ. ಅಂದರೆ ಪ್ರತಿ ರಾಜ್ಯಕ್ಕೆ 5 ಪ್ರಾದೇಶಿಕ ಪಕ್ಷಗಳಿಗಿಂತ ಕಡಿಮೆ ದೇಣಿಗೆಯನ್ನು ಬಿಜೆಪಿ ಪಡೆದುಕೊಂಡಿದೆ. ಇದು ಸಂಪೂರ್ಣ ಮೋಸದ ವಾದವಾಗಿದೆ. ಇದು ಸಾಕಾಗದಿದ್ದರೆ ಈಗ ಇನ್ನೊಂದು ಲೆಕ್ಕಾಚಾರವನ್ನು ಪರಿಗಣಿಸಿ. ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಹೆಚ್ಚು ಸಂಸದರನ್ನು ಹೊಂದಿದೆ. ಹಾಗಾಗಿ ಪ್ರತಿ ಸಂಸದರಿಗೆ ದೇಣಿಗೆ ಲೆಕ್ಕ ಹಾಕಿದರೆ, ಪ್ರತಿ ಸಂಸದರಿಗೆ ಬಿಜೆಪಿ 20 ಕೋಟಿ ದೇಣಿಗೆ ಪಡೆದಿದ್ದರೆ, ಕಾಂಗ್ರೆಸ್ ಅದಕ್ಕಿಂತ ಹೆಚ್ಚು, ಅಂದರೆ 27.3 ಕೋಟಿ ಪಡೆದಿದೆ. ತೃಣಮೂಲ 73.68 ಕೋಟಿ ಪಡೆದಿದೆ. ಬಿಆರ್ಎಸ್ ಪ್ರತಿ ಸಂಸದರಿಗೆ 200 ಕೋಟಿ ರೂಪಾಯಿ. ಅಂದರೆ ಬಾಂಡ್ಗಳ ಹಿಂದಿನ ಭ್ರಷ್ಟಾಚಾರದಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯಲು ಇಂತಹ ಮೋಸದ ವಾದಗಳನ್ನು ಮಾಡಲಾಗುತ್ತಿದೆ. ಈ ತರ್ಕ ಮೇಘನಾದವರನ್ನು ಗೊಂದಲಕ್ಕೀಡು ಮಾಡಿದೆ. ಈ ತರ್ಕದ ಪ್ರಕಾರ ಹೆಚ್ಚು ಲೂಟಿ ಮಾಡುವ ದರೋಡೆಕೋರರ ಗುಂಪು ತಮ್ಮ ಗ್ಯಾಂಗ್ನಲ್ಲಿ ಹೆಚ್ಚು ಸದಸ್ಯರನ್ನು ಹೊಂದಿದ್ದರಿಂದ ಅವರು ಕಡಿಮೆ ಲೂಟಿ ಮಾಡಿದ ಎಲ್ಲರಿಗೂ ಮನವರಿಕೆ ಮಾಡಬಹುದೇ ಎಂದು ಅವರು ಆಶ್ಚರ್ಯಪಡುತ್ತಾರೆ. ಯಾವುದೇ ದೃಷ್ಟಿಕೋನದಿಂದ ಈ ತರ್ಕವು ಆಳವಾಗಿ ದೋಷಪೂರಿತವಾಗಿದೆ. ಮೊದಲನೆಯದಾಗಿ, ಒಂದು ಪಕ್ಷ ಹೊಂದಿರುವ ಸಂಸದರ ಸಂಖ್ಯೆಯ ಆಧಾರದ ಮೇಲೆ ದೇಣಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬಾಂಡ್ಗಳ ನಿಯಮಗಳಲ್ಲಿ ಎಲ್ಲಿಯೂ ಹೇಳಲಾಗಿಲ್ಲ. ಪ್ರತಿ ಎಂಪಿ ಅಥವಾ ಎಂಎಲ್ಎಗೆ ದೇಣಿಗೆ ನೀಡಲಾಗುವುದಿಲ್ಲ ಅಥವಾ ಗೆದ್ದ ಸಂಸದರು ಅಥವಾ ಶಾಸಕರ ಸಂಖ್ಯೆಯನ್ನು ಆಧರಿಸಿ ಅವುಗಳನ್ನು ವಿತರಿಸಲಾಗುವುದಿಲ್ಲ. ಈ ಮೊದಲು ಈ ರೀತಿ ಇರಲಿಲ್ಲ ಮತ್ತು ಹೆಚ್ಚಿನ ಸದಸ್ಯರನ್ನು ಹೊಂದಿರುವ ಪಕ್ಷವು ಹೆಚ್ಚು ಬಾಂಡ್ಗಳನ್ನು ಪಡೆಯುತ್ತದೆ ಎಂದು ಕಾನೂನಿನಲ್ಲಿ ಸೂಚಿಸಲಾಗಿಲ್ಲ. 2019 ಲೋಕಸಭೆ ಚುನಾವಣೆ ವೇಳೆ ಅಭ್ಯರ್ಥಿಗಳನ್ನು ತುಲನೆ ಮಾಡಿದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹುತೇಕ ಸಮಾನ ದೇಣಿಗೆ ಪಡೆಯಬೇಕಿತ್ತು. ಆದರೆ ಬಿಜೆಪಿ ಕಾಂಗ್ರೆಸ್ಗಿಂತ 4 ಹೆಚ್ಚು ದೇಣಿಗೆ ಪಡೆದಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಬಿಜೆಪಿ 437 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಮತ್ತು ಬಾಂಡ್ಗಳ ಮೂಲಕ 1,660 ಕೋಟಿ ದೇಣಿಗೆಯನ್ನು ಸ್ವೀಕರಿಸಿದೆ. ಇದು ಪ್ರತಿ ಅಭ್ಯರ್ಥಿಗೆ 3.9 ಕೋಟಿಗೆ ಸಮನಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಕಾಂಗ್ರೆಸ್ 423 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಮತ್ತು 388 ಕೋಟಿಗಳನ್ನು ದೇಣಿಗೆಯಾಗಿ ಸ್ವೀಕರಿಸಿದೆ. ಅಂದರೆ ಪ್ರತಿ ಸ್ಥಾನಕ್ಕೆ 90 ಲಕ್ಷ. ಒಟ್ಟು ಬಾಂಡ್ಗಳಲ್ಲಿ 0.95% ಬಿಜೆಪಿ ಪಾಲಾಗಿದೆ. ಇದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಜನರು ಇದನ್ನು ನಿಜವೆಂದು ಪ್ರಾಮಾಣಿಕವಾಗಿ ನಂಬುತ್ತಾರೆಯೇ? ಈ ವಿಷಯವು ಗಂಭೀರ ಪರಿಗಣನೆಗೆ ಅರ್ಹವಾಗಿದೆ. ವಿಶೇಷವಾಗಿ ಈ ನಿರೂಪಣೆಯು ವಾಟ್ಸಾಪ್ ಗುಂಪುಗಳ ಮೂಲಕ ವಸತಿ ಸಂಘಗಳು, ಶಾಲಾ ಶಿಕ್ಷಕರು ಮತ್ತು ವೈದ್ಯರಲ್ಲಿ ಹರಡುತ್ತಿದೆ. ಗೃಹ ಸಚಿವ ಅಮಿತ್ ಶಾ ಅವರ ವಾಟ್ಸಾಪ್ ಪೋಸ್ಟ್ಗಳು ಮತ್ತು ಹೇಳಿಕೆಗಳನ್ನು ಜೋಡಿಸಲು ಪ್ರಾರಂಭಿಸಿದಾಗ ನಗುವಿನೊಂದಿಗೆ ಈ ವಾದವನ್ನು ತಳ್ಳಿಹಾಕುವುದು ಒಂದು ಆಯ್ಕೆಯಾಗಿಲ್ಲ. ಅನೇಕರು ಈ ವಾದವನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಇಂಡಿಯಾ ಟುಡೇ ಜೊತೆಗಿನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ವಿಚಿತ್ರವಾದ ಮಂಡಿಸಿದರು. ನಾವು ಅಧಿಕಾರದಲ್ಲಿರುವುದರಿಂದ ಬಿಜೆಪಿಗೆ ಲಾಭವಾಗಿದೆ ಎಂಬ ಅಭಿಪ್ರಾಯವಿದೆ. ಒಟ್ಟು 20,000 ಬಾಂಡ್ಗಳಲ್ಲಿ ಬಿಜೆಪಿಗೆ ಸರಿಸುಮಾರು 6,000 ಕೋಟಿ ಬಾಂಡ್ಗಳು ಸಿಕ್ಕಿವೆ. ಹಾಗಾದರೆ 14,000 ಬಾಂಡ್ಗಳು ಎಲ್ಲಿ ಹೋಯಿತು? ಟಿಎಂಸಿಗೆ 1,600 ಕೋಟಿ, ಎಂಕ್ಗೆ 1,400 ಕೋಟಿ ಸಿಕ್ಕಿತು. ಬಿಆರ್ಎಸ್ಗೆ 1,200 ಕೋಟಿ, ಬಿಜೆಡಿಗೆ 775 ಕೋಟಿ, ಡಿಎಂಕೆಗೆ ಒಟ್ಟು 13 ರಾಜ್ಯಗಳಲ್ಲಿ 303 ಸಂಸದರು, 11 ಕೋಟಿ ಸದಸ್ಯತ್ವ ಮತ್ತು ದೇಶದಾದ್ಯಂತ 35 ಸಂಸದರು ಇದ್ದಾರೆ ಎಂದು ಭಾವಿಸೋಣ. ಅವರ ಬಳಿ 300 ಇದ್ದಿದ್ದರೆ 20,000 ಕೋಟಿ, ಬಿಆರ್ಎಸ್ 40,000 ಕೋಟಿ, ಇದು 6,000 ಕೋಟಿ ಬಾಂಡ್ಗಳನ್ನು ಪಡೆದಿದೆ ಎಂದು ಲೆಕ್ಕ ಹಾಕಿ 242 ಸಂಸದರು 14,000 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಪಡೆದಿದ್ದಾರೆ. ಈ ಖಾತೆಗಳನ್ನು ಬಹಿರಂಗಪಡಿಸಿದಾಗ ಈ ಜನರು ನಿಮ್ಮನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಎಂದು ನನಗೆ ವಿಶ್ವಾಸವಿದೆ. ಸುದ್ದಿ ನಿರೂಪಕ ರಾಹುಲ್ ಕನ್ವಾಲ್ ಈ ತರ್ಕಬದ್ಧವಲ್ಲದ ತರ್ಕವನ್ನು ಪ್ರಶ್ನಿಸದಿರುವುದು ಆಶ್ಚರ್ಯಕರವಾಗಿದೆ. ಈ ತರ್ಕವು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತಿದೆ ಎಂಬುದು ಬಹುಶಃ ಯಾಂಕರ್ಗೂ ತಿಳಿದಿರಲಿಲ್ಲ. ಈ ಸತ್ಯವನ್ನು ನಾನು ಇಂದು ಬೆಳಿಗ್ಗೆ ಕಲಿತಿದ್ದೇನೆ. ಒಂದು ಪಕ್ಷವು ತನ್ನ ಸಂಸದರು ಅಥವಾ ಶಾಸಕರ ಸಂಖ್ಯೆಯ ಆಧಾರದ ಮೇಲೆ ಬಾಂಡ್ಗಳನ್ನು ಸ್ವೀಕರಿಸುತ್ತದೆ ಎಂದು ಬಾಂಡ್ ಕಾನೂನಿನಲ್ಲಿ ಎಲ್ಲಿಯೂ ಹೇಳಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಅಮಿತ್ ಶಾ ಅವರ ತಾರ್ಕಿಕತೆಯ ಪ್ರಕಾರ ಹೊಸದಾಗಿ ರಚಿಸಲಾದ ಪಕ್ಷವು 0 ಬಾಂಡ್ಗಳನ್ನು ಪಡೆಯುತ್ತದೆ ಅಥವಾ 1984 ಬಿಜೆಪಿ ಕೇವಲ 2 ಸ್ಥಾನಗಳನ್ನು ಹೊಂದಿದ್ದರಿಂದ ಅದು ಕೇವಲ 2 ಬಾಂಡ್ಗಳನ್ನು ಪಡೆಯುತ್ತದೆ. ಅಂತಹ ನಿಯಮವು ಅಸ್ತಿತ್ವದಲ್ಲಿಲ್ಲ ಮತ್ತು ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಅದು ಚುನಾವಣೆಗೆ ನಿರ್ಣಾಯಕವಾದ ಸಮತಟ್ಟಾದ ಆಟದ ಮೈದಾನವನ್ನು ರಚಿಸುವುದಿಲ್ಲ. ಇದರ ಹೊರತಾಗಿಯೂ ಬಿಜೆಪಿ ತನ್ನ ಸಂಸದರ ಸಂಖ್ಯೆಯಿಂದಾಗಿ 6,000 ಕೋಟಿಗಳನ್ನು ಸ್ವೀಕರಿಸಿದೆ ಎಂದು ಅಮಿತ್ ಶಾ ಸೂಚಿಸಿದರು. ಈ ಅಂಶವನ್ನು ಆಂಕರ್ ಸವಾಲು ಮಾಡಲಿಲ್ಲ. ಅಂತಹ ನಿಯಮವೇ ಇಲ್ಲದಿರುವಾಗ ಈ ಆಧಾರದ ಮೇಲೆ ಬಾಂಡ್ಗಳ ವಿತರಣೆಯನ್ನು ಏಕೆ ಸಮರ್ಥಿಸಿಕೊಳ್ಳಬೇಕು? ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಕ್ವೋಟ್, ಎಸ್ಬಿಐ ಅಂಕಿಅಂಶಗಳು ಬಿಜೆಪಿಗೆ 50% ಮತ್ತು ಕಾಂಗ್ರೆಸ್ 11% ದೇಣಿಗೆ ಪಡೆದಿದೆ ಮತ್ತು ಕ್ವೋಟ್ ಎಂದು ತೋರಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಬಾಂಡ್ಗಳ ಹಂಚಿಕೆಯಲ್ಲಿ ಸ್ಪಷ್ಟತೆ ಮತ್ತು ನ್ಯಾಯಸಮ್ಮತತೆಯ ಅಗತ್ಯವನ್ನು ಒತ್ತಿ ಹೇಳುತ್ತಾ ಸ್ವೀಕರಿಸಿದ ದೇಣಿಗೆಯಲ್ಲಿನ ಅಸಮಾನತೆಯನ್ನು ಎತ್ತಿ ತೋರಿಸಿದರು. ಮತ್ತು ಕ್ವೋಟ್, ನಾವು ಶೇಕಡಾವಾರುಗಳನ್ನು ನೋಡಿದರೆ ನಾವು ಸುಮಾರು 1/3 ಭಾಗದವರಾಗಿದ್ದೇವೆ ಮತ್ತು ಬಿಜೆಪಿ ಸೇರಿದಂತೆ ಉಳಿದ ಜನರು 1/2 ಇದ್ದಾರೆ. ಆದರೂ ಅವರು ದೇಣಿಗೆಯಲ್ಲಿ 50%ಕ್ಕಿಂತ ಹೆಚ್ಚು ಹಣವನ್ನು ಪಡೆದರು. ಅವರು ಹೇಗೆ ಅಷ್ಟು ಹಣವನ್ನು ಪಡೆದರು? ಇದು ಗೃಹ ಸಚಿವ ಅಮಿತ್ ಶಾ ಅವರ ವಾದವಾಗಿರಲಿ ಅಥವಾ ವಾಟ್ಸ್ಆಪ್ ಗುಂಪಿನಲ್ಲಿ ಪೋಸ್ಟ್ ಆಗಿರಲಿ, ವಿಷಯವನ್ನು ಬದಲಾಯಿಸಲು ಇಬ್ಬರು ತಪ್ಪುಗಳನ್ನು ಆಶ್ರಯಿಸುತ್ತಾರೆ. ಒಂದು ಪಕ್ಷ ಹೊಂದಿರುವ ಸಂಸದರು ಮತ್ತು ಶಾಸಕರ ಸಂಖ್ಯೆಯ ಆಧಾರದ ಮೇಲೆ ಕಂಪನಿಗಳು ದೇಣಿಗೆ ನೀಡುತ್ತವೆ ಎಂದು ಬಾಂಡ್ ಕಾನೂನು ಹೇಳುತ್ತದೆಯೇ ಎಂದು ಇಂಡಿಯಾ ಟುಡೇ ಆಂಕರ್ ಕೇಳಬೇಕಾಗಿತ್ತು. ಇದನ್ನು ಎಲ್ಲಿಯೂ ಉಲ್ಲೇಖಿಸಿಲ್ಲ. ಒಂದು ವೇಳೆ ಈ ಕಾನೂನು ಚುನಾವಣೆಯಲ್ಲಿ ಸಮಾನತೆಯ ತತ್ವಕ್ಕೆ ವಿರುದ್ಧವಾಗಿದೆ ಎಂದು ನ್ಯಾಯಾಲಯದಲ್ಲಿ ಅಸಿಂಧುಗೊಳ್ಳುತ್ತಿತ್ತು. ಅಮಿತ್ ಶಾ ಅವರ ವಾದ ಅಪಾಯಕಾರಿ ಮತ್ತು ಕುತಂತ್ರ. ಮೂಲಭೂತ ವಿಷಯವೆಂದರೆ ಸುಪ್ರೀಂ ಕೋರ್ಟ್ ಈ ಕಾನೂನನ್ನು ಅಸಂವಿಧಾನಿಕ ಎಂದು ಪರಿಗಣಿಸಿದೆ. ಕಾನೂನು ದೋಷಪೂರಿತವಾಗಿದೆ, ಅದರ ಅನ್ವಯವು ತಪ್ಪಾಗಿದೆ ಮತ್ತು ಅದರ ಉದ್ದೇಶವು ತಪ್ಪಾಗಿದೆ. ಸತ್ಯವೆಂದರೆ ಬಾಂಡ್ಗಳನ್ನು ಈ ತರ್ಕಬದ್ಧವಲ್ಲದ ವಾದಗಳ ಆಧಾರದ ಮೇಲೆ ನೀಡಲಾಗಿಲ್ಲ, ಆದರೆ ಅಧಿಕಾರ, ದಾಳಿಗಳ ಭಯ ಮತ್ತು ಒಪ್ಪಂದಗಳ ಆಕರ್ಷಣೆಯ ಆಧಾರದ ಮೇಲೆ ನೀಡಲಾಯಿತು. ಸುಲಿಗೆಯಲ್ಲಿ ಗ್ಯಾಂಗ್ನಲ್ಲಿರುವ ಜನರ ಸಂಖ್ಯೆಯ ಪ್ರಸ್ತುತವಾಗಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಬಿಜೆಪಿ 6,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಪಡೆದು ಆರ್ಥಿಕ ಸೂಪರ್ ಪವರ್ ಆಯಿತು. ಯಾವ ಪಕ್ಷವೂ ಇಷ್ಟು ಹಣ ಹೊಂದಿಲ್ಲ. ಬಾಂಡ್ಗಳ ಹಿಂದೆ ಕಾರ್ಪೊರೇಟ್ಗಳು ಮತ್ತು ಬಿಜೆಪಿ ನಡುವೆ ಏನಾದರೂ ಒಳಸಂಚು ಇದೆಯೇ ಎಂಬುದು ಪ್ರಶ್ನೆ. ನೀವು ಒಪ್ಪಂದವನ್ನು ಪಡೆಯುತ್ತೀರಿ ಅಥವಾ ದಾಳಿಯನ್ನು ಎದುರಿಸುತ್ತೀರಿ, ಇಲ್ಲದಿದ್ದರೆ ನೀವು ದಾನ ಮಾಡಿ. ಈ ಮಾದರಿಯು ಹೊರಹೊಮ್ಮುತ್ತಿದೆ. ದಾಳಿ ನಡೆಸಿದ ಕಂಪನಿಗಳಿಂದ ಬಾಂಡ್ ತೆಗೆದುಕೊಂಡಿಲ್ಲ ಎಂದು ಬಿಜೆಪಿ ಸ್ಪಷ್ಟಪಡಿಸಬೇಕು. ನಂತರ ಕಂಪನಿಯು ಪದೇ ಪದೇ ಏಕೆ ದಾಳಿ ಮಾಡಲ್ಪಟ್ಟಿದೆ ಎಂಬುದನ್ನು ವಿವರಿಸಿ ಇನ್ನೂ ಪದೇ ಪದೇ ಬಾಂಡ್ಗಳನ್ನು ಖರೀದಿಸುತ್ತದೆ. ಕಂಪನಿಯು ದಾಳಿಯನ್ನು ಬೋನಸ್ನಂತೆ ನೋಡುತ್ತಿದೆ ಎಂದು ತೋರುತ್ತದೆ. ಇಡೀ ದಾಳಿ ಮಾಡಿದೆ ಎಂದು ಸಂತೋಷವಾಗಿದೆ. ಈಗ ಮಾರುಕಟ್ಟೆಯಲ್ಲಿ ಬಾಂಡ್ಗಳನ್ನು ಖರೀದಿಸಲು ಹೋಗೋಣ, ತಿನ್ನಲು ಏನಾದರೂ ಸಿಹಿತಿನಿಸು. ಸಂಸದರ ಪ್ರಕಾರ ಬಿಜೆಪಿ ದೇಣಿಗೆ ಪಡೆದಿದೆ ಎಂಬ ಸಂದೇಶದ ಬಗ್ಗೆ ಎಚ್ಚರದಿಂದಿರಿ. ಅವರು ಶಾಸಕರ ಪ್ರಕಾರ ಎಷ್ಟು ಸ್ವೀಕರಿಸಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಬೇಕು. ಆದರೆ ಪ್ರಶ್ನೆ ಅದಲ್ಲ. ಪ್ರಶ್ನೆಯು ಬೆದರಿಕೆಗಳ ಮೂಲಕ ಸುಲಿಗೆಗೆ ಸಂಬಂಧಿಸಿದೆ. ಬಾಂಡ್ಗಳಿಗೆ ಬದಲಾಗಿ ಒಪ್ಪಂದಗಳನ್ನು ನೀಡುವುದು ಮತ್ತು ಭಯದ ವಾತಾವರಣವನ್ನು ಸೃಷ್ಟಿಸುವುದರಿಂದ ಕಾರ್ಪೊರೇಟ್ಗಳು ವಿಧೇಯರಾಗುತ್ತಾರೆ ಮತ್ತು ಸದ್ದಿಲ್ಲದೆ ಹಣವನ್ನು ದಾನ ಮಾಡುತ್ತಾರೆ. ಒಂದು ಕಂಪನಿ 500 ಕೋಟಿ 1,000 ಕೋಟಿ ದೇಣಿಗೆ ಏಕೆ? 16 ಲಕ್ಷ ಕಂಪನಿಗಳಿದ್ದು ಅದರಲ್ಲಿ ಕೇವಲ 3,000 ಮಾತ್ರ ದೇಣಿಗೆ ನೀಡುತ್ತಿವೆ ಮತ್ತು ಅವುಗಳಲ್ಲಿ 30 ಅಥವಾ 50 ಮಾತ್ರ 100 ಕೋಟಿಗಿಂತ ಹೆಚ್ಚು ದೇಣಿಗೆ ನೀಡುತ್ತಿವೆ. ಬಿಜೆಪಿ 6,000 ಕೋಟಿ ದೇಣಿಗೆ ಪಡೆದಿದೆ. ಈ ಕಾರಣಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಬಾಂಡನ್ನು ಅಸಾಂವಿಧಾನಿಕ ಎಂದು ಪರಿಗಣಿಸಲಿಲ್ಲ. ಆದರೆ ಪಾರದರ್ಶಕತೆ ಇಲ್ಲದ ಕಾರಣ ಕಂಪನಿ ಮತ್ತು ಸರ್ಕಾರದ ನಡುವೆ ಒಪ್ಪಂದದ ಬಲವಾದ ಸಾಧ್ಯತೆಯಿದೆ ಮತ್ತು ಯಾವ ಕಂಪನಿಯು ತನ್ನ ಪಕ್ಷಕ್ಕೆ ಬಾಂಡ್ ಖರೀದಿಸಿದೆ ಎಂದು ಸರ್ಕಾರವು ತಿಳಿಯಬಹುದು. ಈ ಸಮಸ್ಯೆಯು ದಾಳಿಗಳು ಮತ್ತು ದಾಳಿಯ ನಂತರದ ಬಾಂಡ್ಗಳ ಖರೀದಿಗೆ ಸಂಬಂಧಿಸಿದೆ. ಸ್ಕ್ರಾಲ್, ನ್ಯೂಸ್ ಮಿನಿಟ್ ಮತ್ತು ನ್ಯೂಸ್ಲಾಂಡ್ರಿ ಹಣ ನೀಡಿದ ಮತ್ತು ದಾಳಿಗೆ ಒಳಗಾದ ಕಂಪನಿಗಳ ಪಟ್ಟಿಯನ್ನು ಸಂಗ್ರಹಿಸಿವೆ. ಈ ಪಟ್ಟಿಗೆ ನಿರಂತರವಾಗಿ ಹೆಸರುಗಳನ್ನು ಸೇರಿಸಲಾಗುತ್ತಿದ್ದು ರಾಜ್ಯ ಪೊಲೀಸರ ದಾಳಿಯ ನಂತರವೂ ಬಾಂಡ್ಗಳನ್ನು ಖರೀದಿಸಲಾಗಿದೆ ಎಂದು ಬಹಿರಂಗಪಡಿಸಿದೆ. ಇಲ್ಲಿಯವರೆಗೆ ಒಟ್ಟು 21 ಕಂಪನಿಗಳ ಬಗ್ಗೆ ಖಚಿತವಾದ ಮಾಹಿತಿಯು ಅವರು ದಾಳಿ ಮಾಡಿದ ನಂತರ ಬಾಂಡ್ಗಳನ್ನು ಖರೀದಿಸಿದ್ದಾರೆ ಎಂದು ತೋರಿಸುತ್ತದೆ. ಉದಾಹರಣೆಗೆ, ಫ್ಯೂಚರ್ ಗೇಮಿಂಗ್ ಅನ್ನು 2022-23 4 ಬಾರಿ ದಾಳಿ ಮಾಡಲಾಯಿತು. ಪ್ರತಿ ಬಾರಿ ದಾಳಿಯ ತಿಂಗಳು ಅಥವಾ ಕೆಲವು ದಿನಗಳ ನಂತರ ಕಂಪನಿಯು 60 ಕೋಟಿಯಿಂದ 105 ಕೋಟಿ ರೂಪಾಯಿವರೆಗೆ ದೇಣಿಗೆಯನ್ನು ಖರೀದಿಸಿತು. ಅಕ್ಟೋಬರ್ 2019 ಮೇಘಾ ಇಂಜಿನಿಯರಿಂಗ್ ಮೇಲೆ ದಾಳಿ ನಡೆಸಲಾಯಿತು. ಅದೇ ತಿಂಗಳು ಕಂಪನಿಯು 5 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. ಮಾರ್ಚ್ 2020 ನಡೆದ ದಾಳಿಯ ನಂತರ ವೇದಾಂತ ಲಿಮಿಟೆಡ್ 1 ವರ್ಷಕ್ಕೆ 25 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. ಆಗಸ್ಟ್ 2022 ದಾಳಿ ಮಾಡಿದಾಗ 3 ತಿಂಗಳ ನಂತರ 110 ಕೋಟಿಗಿಂತ ಹೆಚ್ಚಿನ ಬಾಂಡ್ಗಳನ್ನು ಖರೀದಿಸಲಾಗಿದೆ. ಹೀರೋ ಮೋಟೋಕಾರ್ಪನ್ನು ಮಾರ್ಚ್ 2022 ದಾಳಿ ಮಾಡಲಾಯಿತು ಮತ್ತು 7 ತಿಂಗಳ ನಂತರ ಅದು 20 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. ನವೆಂಬರ್ 2023 ಡಿಎಲ್ಎಫ್ ಗ್ರೂಪ್ ಮೇಲೆ ದಾಳಿ ನಡೆಸಲಾಯಿತು. 21 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಡಿಎಲ್ಎಫ್ ಖರೀದಿಸಿತು. ಈ ಹಿಂದೆ ಏಪ್ರಿಲ್ 2014 ದಾಳಿ ನಡೆಸಲಾಗಿತ್ತು. 5 ವರ್ಷಗಳ ನಂತರ 25 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಹೊರತಾಗಿಯೂ ಈ ದೇಣಿಗೆಯನ್ನು ಯಾರಿಗೆ ನೀಡಲಾಗಿದೆ ಎಂಬುದು ಸ್ಪಷ್ಟವಾಗಿಲ್ಲ. ರೆಡ್ಡಿ ಲ್ಯಾಬ್ ನವೆಂಬರ್ 2023 ದಾಳಿಯನ್ನು ಎದುರಿಸಿತು ಮತ್ತು ಅದೇ ತಿಂಗಳೊಳಗೆ 21 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. ವಿಫಲವಾದ ಸಿಲ್ಕಯಾರ ಸುರಂಗವನ್ನು ನಿರ್ಮಿಸಲು ಹೆಸರುವಾಸಿಯಾದ ನವಯುಗ್ ಇಂಜಿನಿಯರಿಂಗ್ ಅನ್ನು ಅಕ್ಟೋಬರ್ 2018 ದಾಳಿ ಮಾಡಲಾಯಿತು. ಕಾರ್ಮಿಕರನ್ನು ರಕ್ಷಿಸಿದ ವಕೀಲ ಹಸನವರ ಮನೆಯನ್ನು ನಂತರ ಕೆಡವಲಾಯಿತು. ದಾಳಿಯ 6 ತಿಂಗಳ ನಂತರ ನವಯುಗ್ ಇಂಜಿನಿಯರಿಂಗ್ ಎಸ್ಬಿಐನಿಂದ 30 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಪಡೆದುಕೊಂಡಿತು. ಚೆನ್ನೈ ಗ್ರೀನ್ವುಡ್ ಪ್ರೈವೇಟ್ ಲಿಮಿಟೆಡ್ ಜುಲೈ 2021ರಲ್ಲಿ ದಾಳಿ ನಡೆಸಿತು ಮತ್ತು 6 ತಿಂಗಳ ನಂತರ 40 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. ಡಿಸೆಂಬರ್ 2023ರಲ್ಲಿ ನಡೆದ ದಾಳಿಯ ನಂತರ ಶಿರಡಿ ಸಾಯಿ ಕೆಮಿಕಲ್ ಮುಂದಿನ ತಿಂಗಳು 40 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಸಂಗ್ರಹಿಸಿತು. ಇಡೀ ತನಿಖೆಯ ಸಂದರ್ಭದಲ್ಲಿ ಕೆವೆಂಟರ್ ಗ್ರೂಪ್ 600 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. 4,000 ಕೋಟಿ ಮೌಲ್ಯದ ಬಾಂಡ್ಗಳಿಗೆ ಸಂಬಂಧಿಸಿದ ಮಾಹಿತಿ ಇನ್ನೂ ಬಹಿರಂಗವಾಗಿಲ್ಲ ಎಂಬುದು ಗಮನಾರ್ಹ. ದಾಳಿಯ ನಂತರದ ಬಾಂಡ್ಗಳನ್ನು ಖರೀದಿಸುವ ಮೂಲಕ ಕಂಪನಿಗಳು ಸುಲಿಗೆಯಲ್ಲಿ ತೊಡಗಿವೆಯೇ ಎಂಬ ಪ್ರಶ್ನೆಗಳನ್ನು ಇದು ಹುಟ್ಟುಹಾಕುತ್ತದೆ. ಎಡಿಯ ದಾಳಿಗಳು ಈ ಕಂಪನಿಗಳಲ್ಲಿ ಪರಿಹಾರದ ಭಾವನೆಯನ್ನು ಉಂಟುಮಾಡುತ್ತದೆಯೇ ಎಂದು ವಿಚಾರಣೆಯನ್ನು ಪ್ರೇರೇಪಿಸುತ್ತದೆ. ಇದು ಬಾಂಡ್ಗಳನ್ನು ಖರೀದಿಸಲು ಕಾರಣವಾಗುತ್ತದೆ. ದಾಳಿಗೊಳಗಾದ ಕಂಪನಿಗಳ ತನಿಖೆಯ ಪ್ರಗತಿ, ಅವುಗಳ ದಂಡಗಳು ಮತ್ತು ಬಿಜೆಪಿಗೆ ದಾನಿಗಳ ಗುರುತುಗಳು ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳಾಗಿವೆ, ವಿಶೇಷವಾಗಿ ಮನಿ ಲಾಂಡರಿಂಗ್ ಆರೋಪಗಳ ಬೆಳಕಿನಲ್ಲಿ. ಆಮ್ ಆದ್ಮಿ ಪಕ್ಷದ ಸೌರಭ್ ಭಾರದ್ವಾಜ್ ಅವರು ಅಪರಾಧದ ಆದಾಯವನ್ನು ಪಡೆದರೆ ಅಪರಾಧಗಳಲ್ಲಿ ಪಕ್ಷಗಳ ಒಳಗೊಳ್ಳುವಿಕೆಯ ಬಗ್ಗೆ ಸುಪ್ರೀಂಕೋರ್ಟ್ ಹೇಳಿಕೆಯನ್ನು ಹೈಲೈಟ್ ಮಾಡಿದ್ದಾರೆ. ಮಾಹಿತಿಯನ್ನು ಮರೆಮಾಚುವ ಪ್ರಯತ್ನಗಳ ಹೊರತಾಗಿಯೂ ಸುಪ್ರೀಂಕೋರ್ಟ್ ಸ್ಟೇಟ್ ಬ್ಯಾಂಕನ್ನು 24 ಗಂಟೆಗಳ ಒಳಗೆ ವಿವರಗಳನ್ನು ಬಹಿರಂಗಪಡಿಸಲು ಆದೇಶಿಸಿತು. ಆದಾಗ್ಯೂ ವಿಶಿಷ್ಟ ಬಾಂಡ್ ಕೋಡ್ಗಳನ್ನು ನೀಡಲು ನಿರಾಕರಿಸುವುದು ಕಂಪನಿಗಳಿಂದ ರಾಜಕೀಯ ಪಕ್ಷಗಳಿಗೆ ಹಣದ ಹರಿವಿನ ಬಗ್ಗೆ ಪಾರದರ್ಶಕತೆಗೆ ಅಡ್ಡಿಯಾಗುತ್ತದೆ. ಪ್ರುಡೆಂಟ್ ಎಲೆಕ್ಟೋರಲ್ ಟ್ರಸ್ಟ್ನ ಕೃಷ್ಣ ಕೌಶಿಕ್ ಅವರ ವರದಿಯು ಬಿಜೆಪಿಗೆ ಗಮನಾರ್ಹ ದೇಣಿಗೆಗಳನ್ನು ಬಹಿರಂಗಪಡಿಸುತ್ತದೆ. ಈ ದೇಣಿಗೆಗಳ ಮಾನದಂಡಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತದೆ. ಬಾಂಡ್ ಖರೀದಿಯ ಮೂಲಕ ಕಪ್ಪುಹಣವನ್ನು ಬಿಳಿಯಾಗಿ ಪರಿವರ್ತಿಸುವ ಆರೋಪದ ನಡುವೆ ತಮ್ಮ ದೇಣಿಗೆಯ ಮೂಲಗಳನ್ನು ಬಹಿರಂಗಪಡಿಸುವಂತೆ ಪ್ರತಿಪಕ್ಷಗಳಿಗೆ ಸವಾಲು ಹಾಕಲಾಗಿದೆ. ಸಾರ್ವಜನಿಕ ಜಾಗೃತಿ ಮತ್ತು ಪರಿಶೀಲನೆ ಅತ್ಯಗತ್ಯ. ಸೊಹರಾಬುದ್ದೀನ್ ಪ್ರಕರಣದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಸಹ ಆರೋಪಿ ವಿಮಲ್ ಪಟ್ನಿ ಒಡೆತನದ ವಂಡರ್ ಸಿಮೆಂಟ್ ದೇಣಿಗೆಯನ್ನು ಬಹಿರಂಗಪಡಿಸಿ ನಂತರ ಖುಲಾಸೆಗೊಳಿಸಲಾಗಿದೆ. ಚುನಾವಣಾ ಬಾಂಡ್ಗಳ ಸಂದರ್ಭದಲ್ಲಿ ವ್ಯಾಪಾರ, ರಾಜಕೀಯ ಮತ್ತು ಕಾನೂನು ಪ್ರಕ್ರಿಯೆಗಳ ಸಂಕೀರ್ಣವಾದ ಪರಸ್ಪರ ಕ್ರಿಯೆಯನ್ನು ಇದು ಒತ್ತಿಹೇಳುತ್ತದೆ. ಸೊಹರಾಬುದ್ದೀನ್ ವಿಮಲ್ ಪಟ್ನಿಯಿಂದ ಹಣ ವಸೂಲಿ ಮಾಡಲು ಯತ್ನಿಸುತ್ತಿದ್ದ ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ತರುವಾಯ ಅವರು ಗಾಂಧಿನಗರದ ಬಳಿ ಎನ್ಕೌಂಟರ್ನಲ್ಲಿ ಕೊಲ್ಲಲ್ಪಟ್ಟರು. ಅವರ ಪತ್ನಿ ಕಣ್ಮರೆಯಾಯಿತು ಮತ್ತು ಅವರ ಸಹವರ್ತಿ ತುಳಸಿ ಪ್ರಜಾಪತಿಯನ್ನು ಪೊಲೀಸರು ಕೊಂದ ವರದಿಗಳು ಬಂದವು. ವಿಮಲ್ ಪಟ್ನಿಯವರ ಕಂಪನಿ ವಂಡರ್ ಸಿಮೆಂಟ್ 2023ರ ಹಣಕಾಸು ವರ್ಷದಲ್ಲಿ 250 ಕೋಟಿ ಲಾಭ ಗಳಿಸಿ 20 ಕೋಟಿ ದೇಣಿಗೆ ನೀಡಿರುವುದು ಪತ್ತೆಯಾಗಿದೆ. ಈ ಬಾಂಡ್ನ ಸಹಾಯದಿಂದ ದೇಶದ ವ್ಯವಹಾರದ ಗಮನಾರ್ಹ ಭಾಗದ ಮೇಲೆ ಹಿಡಿತ ಸಾಧಿಸುವ ಗ್ಯಾಂಗ್ ರಚನೆಯನ್ನು ಇದು ಸೂಚಿಸುವುದಿಲ್ಲವೇ? ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂಡಿಯಾ ಟುಡೇ ಕಾರ್ಯಕ್ರಮವೊಂದರಲ್ಲಿ ದೇಣಿಗೆ ಪಡೆದ ನಂತರವೂ ದಾಳಿ ನಡೆಸಬಹುದು ಎಂದು ಉಲ್ಲೇಖಿಸಿದ್ದಾರೆ. ಫ್ಯೂಚರ್ ಗೇಮಿಂಗ್ ಪ್ರಕರಣದಲ್ಲಿ ದಾಳಿಯ ನಂತರ ಬಾಂಡ್ ಅನ್ನು ಖರೀದಿಸಲಾಗಿದೆ ಎಂದು ಗಮನಿಸಲಾಗಿದೆ ಮತ್ತು ಬಾಂಡ್ ಖರೀದಿಸಿದ ನಂತರವೂ ದಾಳಿಗಳನ್ನು ನಡೆಸಲಾಗಿದೆ. ಹಣಕಾಸು ಸಚಿವರ ಪ್ರತೀಕ್ ರಿಯಲ್ಲಿ ಬಲವಾದ ತರ್ಕವಿಲ್ಲ. ಕಂಪನಿಗಳು ಬಾಂಡ್ಗಳನ್ನು ಖರೀದಿಸಲು ತಮ್ಮ ಲಾಭಕ್ಕಿಂತ ಹೆಚ್ಚಿನ ಪಟ್ಟು ಹೂಡಿಕೆ ಮಾಡುತ್ತಿರುವುದು ಮತ್ತು ನಷ್ಟದಲ್ಲಿರುವ ಕಂಪನಿಗಳು ಸಹ ಬಾಂಡ್ಗಳನ್ನು ಖರೀದಿಸಲು ಉತ್ಸುಕರಾಗಿರುವುದು ವಿಶೇಷವಲ್ಲವೇ? ನ್ಯೂಸ್ಲಾಂಡ್ರಿ ಮತ್ತು ನ್ಯೂಸ್ಮಿನಿಟ್ ಮತ್ತೊಂದು ದಾನಿ ಟೊರೆಂಟ್ ಗ್ರೂಪ್ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಿವೆ ಮತ್ತು ಅದರ 2 ಅಂಗಸಂಸ್ಥೆಗಳಾದ ಟೊರೆಂಟ್ ಪವರ್ ಲಿಮಿಟೆಡ್ ಮತ್ತು ಟೊರೆಂಟ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಅನ್ನು ದಾನಿಗಳೆಂದು ಪಟ್ಟಿ ಮಾಡಲಾಗಿದೆ. 5 ವರ್ಷಗಳ ಹಿಂದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ಕಂಪನಿಗೆ 285 ಕೋಟಿ ರೂಪಾಯಿ ಆಸ್ತಿ ತೆರಿಗೆಯನ್ನು ಪಾವತಿಸದಂತೆ ವಿನಾಯಿತಿ ನೀಡಿದ್ದರು. ಈ ಕಂಪನಿಯು ಸುಮಾರು 5 ವರ್ಷಗಳಲ್ಲಿ 185 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ ಎಂಬ ಅಂಶ ಇದೀಗ ಬಹಿರಂಗವಾಗಿದೆ. ಈ ಗುಂಪಿನ ಅಧ್ಯಕ್ಷ ಸುಧೀರ್ ಮೆಹ್ತಾ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ನಿಕಟವರ್ತಿ ಎಂದು ಪರಿಗಣಿಸಲಾಗಿದೆ. 2007ರಿಂದ 2015ರ ನಡುವೆ ಈ ಕಂಪನಿ ಬಿಜೆಪಿಗೆ 33 ಕೋಟಿ ರೂಪಾಯಿಗೂ ಹೆಚ್ಚು ದೇಣಿಗೆ ನೀಡಿರುವುದು ನ್ಯೂಸ್ಲಾಂಡ್ರಿಯ ತನಿಖೆಯಲ್ಲಿ ಪತ್ತೆಯಾಗಿದೆ. ಹಿಂದುತ್ವದ ವಾಕ್ಚಾತುರ್ಯದಿಂದ ಸಾರ್ವಜನಿಕರು ತಬ್ಬಿಬ್ಬಾದಾಗ ತೆರೆಮರೆಯಲ್ಲಿ ಏನಾಗುತ್ತಿದೆ ಎಂಬುದರ ಕುರಿತು ನಮ್ಮನ್ನು ಎಚ್ಚರಿಸುವ ಹೊಸ ಮಾಹಿತಿಯು ನಿರಂತರವಾಗಿ ಹೊರಹೊಮ್ಮುತ್ತಿದೆ. ಬಿಜೆಪಿಗಿಂತ ಪ್ರತಿಪಕ್ಷಗಳೇ ಹೆಚ್ಚು ಪಡೆದಿವೆಯೇ ಎಂಬುದು ಈಗ ವಾದ. ಈ ಬಾಂಡ್ ಮೂಲಕ ವಿರೋಧ ಪಕ್ಷಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸುವ ಬದಲು ಒಟ್ಟಾಗಿ ಹಣ ಮಾಡುವ ಹೊಸ ಜಾಲವನ್ನು ಸ್ಥಾಪಿಸಲಾಯಿತು. ಇಂತಹ ಮಹತ್ವದ ಹಗರಣ ಬೆಳಕಿಗೆ ಬಂದಿದ್ದರೂ ಕಾರ್ಪೊರೇಟ್ ವಲಯದಿಂದ ಒಂದೇ ಒಂದು ಧ್ವನಿ ಹೊರಡದಿರುವುದನ್ನು ಗಮನಿಸಿದ್ದೀರಾ? ಈ ಮೌನ ಆತಂಕಕಾರಿ ಅಲ್ಲವೇ? ಅನೇಕ ಪ್ರಮುಖ ಪತ್ರಿಕೆಗಳು ಈ ಮಹತ್ವದ ಹಗರಣವನ್ನು ಆಳವಾಗಿ ತನಿಖೆ ಮಾಡಲಿಲ್ಲ ಮತ್ತು ಈಗ ಅವರ ವರದಿಗಳು ಸಹ ಕಣ್ಮರೆಯಾಗಿವೆ. ಈ ಮೌನ ಆತಂಕಕಾರಿ ಅಲ್ಲವೇ? ಮೋದಿ ಸರ್ಕಾರದ ಮಂತ್ರಿಗಳನ್ನು ಚಾನೆಲ್ ಕಾರ್ಯಕ್ರಮಗಳಿಗೆ ಆಹ್ವಾನಿಸಲಾಗುತ್ತಿದೆ. ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಅವರಂತಹ ವ್ಯಕ್ತಿಗಳಿಂದ ಹೇಳಿಕೆಗಳನ್ನು ಪಡೆಯಲು ಮಾತ್ರ. ಈ ಹೇಳಿಕೆಗಳನ್ನು ಕೇವಲ ಸರ್ಕಾರದ ಪ್ರತಿಕ್ರಿಯೆಯೆಂದು ಪ್ರಚಾರ ಮಾಡಲಾಗಿದೆ. ಸೌಹಾರ್ದಯುತ ವಾತಾವರಣದಲ್ಲಿ ಒಂದೋ ಎರಡೋ ಪ್ರಶ್ನೆಗಳನ್ನು ಇತ್ಯರ್ಥಪಡಿಸುವ ಬದಲು ಪ್ರಶ್ನೆಗಳ ಸುರಿಮಳೆಗೈಯಬಹುದಾದ ಈ ವಿಷಯದ ಬಗ್ಗೆ ಹಣಕಾಸು ಸಚಿವರು ಅಥವಾ ಗೃಹ ಸಚಿವರು ಬಹಿರಂಗ ಪತ್ರಿಕಾಗೋಷ್ಠಿಯನ್ನು ಏಕೆ ನಡೆಸುವುದಿಲ್ಲ? ಮಾರ್ಚ್ 16ರಂದು ಪ್ರಧಾನಿ ಮೋದಿ ಇಂಡಿಯಾ ಟುಡೇ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ. ಫೆಬ್ರವರಿ 9ರಂದು ಅವರು ಎಟ್ನಾವ್ನ ಜಾಗತಿಕ ವ್ಯಾಪಾರ ಶೃಂಗಸಭೆಯಲ್ಲಿ 37 ನಿಮಿಷಗಳ ಕಾಲ ಮಾತನಾಡಿದರು. ಫೆಬ್ರವರಿ 26ರಂದು ಅವರು TV9 ಸಮ್ಮೇಳನದಲ್ಲಿ 34 ನಿಮಿಷಗಳ ಕಾಲ ಮಾತನಾಡಿದರು. ಮಾರ್ಚ್ 7ರಂದು ರಿಪಬ್ಲಿಕ್ ಟಿವಿಯ ಸಮಾವೇಶದಲ್ಲಿ 34 ನಿಮಿಷಗಳ ಕಾಲ ಮಾತನಾಡಿದರು. 10 ವರ್ಷಗಳಲ್ಲಿ ಒಂದೇ ಒಂದು ಬಹಿರಂಗ ಪತ್ರಿಕಾಗೋಷ್ಠಿ ನಡೆಸದ ಪ್ರಧಾನಿಯವರು ಚುನಾವಣೆಯಲ್ಲಿ ಈ ರೀತಿ ಟಿವಿಯಲ್ಲಿ ಕಾಣಿಸಿಕೊಳ್ಳುವ ತಂತ್ರವಾಗಿದೆ ಎಂದು ತೋರುತ್ತದೆ. ಚುನಾವಣಾ ಬಾಂಡ್ಗಳಿಗೆ ಸಂಬಂಧಿಸಿದಂತೆ ಹಲವು ಪ್ರಮುಖ ಪ್ರಶ್ನೆಗಳಿವೆ. ಆದರೂ ಪ್ರಧಾನಿ ಸಂದರ್ಶನಗಳನ್ನು ನೀಡುವ ಬದಲು ಮಾಧ್ಯಮ ಚಾನೆಲ್ ಕಚೇರಿಗಳಲ್ಲಿ ಭಾಷಣ ಮಾಡುತ್ತಿದ್ದಾರೆ. ಪ್ರಶ್ನೆ ಉದ್ಭವಿಸುತ್ತದೆ, ಈ ಲ್ಯಾಪ್ಡಾಗ್ ಮಾಧ್ಯಮವು ರಾಹುಲ್ ಗಾಂಧಿ ಅಥವಾ ಇತರ ವಿರೋಧ ಪಕ್ಷದ ನಾಯಕರಿಗೆ 34ರಿಂದ 37 ನಿಮಿಷಗಳ ಮಾತನಾಡುವ ಸಮಯವನ್ನು ನೀಡುತ್ತದೆಯೇ? ಈ ಪರಿಸ್ಥಿತಿಯು ಚುನಾವಣಾ ಬಾಂಡ್ಗಳ ಹಗರಣವನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ಒಂದು ಪಕ್ಷಕ್ಕೆ ಗರಿಷ್ಠ ದೇಣಿಗೆ ಮತ್ತು ಮಾಧ್ಯಮ ಸ್ಥಳವನ್ನು ನೀಡಲಾಗುತ್ತದೆ. ಅನೇಕ ಹಿಂದಿ ಪತ್ರಿಕೆಗಳಲ್ಲಿ ಚುನಾವಣಾ ಬಾಂಡ್ಗಳ ಬಗ್ಗೆ ಸುದ್ದಿಗಳನ್ನು ನಿಖರವಾಗಿ ಪ್ರಸ್ತುತಪಡಿಸಲಾಗಿಲ್ಲ ಮತ್ತು ಈಗ ಪ್ರಸಾರವನ್ನು ನಿಲ್ಲಿಸಲಾಗಿದೆ. ಸಾರ್ವಜನಿಕರನ್ನು ಕತ್ತಲಲ್ಲಿಡಲು ಸಂಘಟಿತ ಪ್ರಯತ್ನ ನಡೆಯುತ್ತಿದೆ. ಪರಿಣಾಮವಾಗಿ ಇಂತಹ ಮಹತ್ವದ ಹಗರಣದ ಬಗ್ಗೆ ಸಾರ್ವಜನಿಕರಿಗೆ ತಿಳಿದಿಲ್ಲ. ಪತ್ರಿಕೆಗಳು ಈ ವಿಷಯವನ್ನು ವರದಿ ಮಾಡಲು ಯೋಗ್ಯವೆಂದು ಪರಿಗಣಿಸುವುದಿಲ್ಲ. ಇದು ಸಂಪಾದಕೀಯ ಸ್ವಾತಂತ್ರ್ಯದಿಂದ ಹುಟ್ಟಿದ ನಿರ್ಧಾರವೇ ಅಥವಾ ಇದು ಒಂದು ರೀತಿಯ ದಾಸ್ಯವನ್ನು ಸೂಚಿಸುತ್ತದೆಯೇ? ಈ ವಿಚಾರದಲ್ಲಿ ಹಲವು ಪತ್ರಿಕೆಗಳ ಮೌನ ಆತಂಕಕಾರಿಯಾಗಿದೆ. ಇದು ಸ್ಪಷ್ಟವಾಗಿ ಅಪ್ರಾಯೋಗಿಕವಾಗಿದ್ದರೂ ವ್ಯಕ್ತಿಗಳು ಈ ಸುದ್ದಿಯ ಬಗ್ಗೆ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವುದು ಮಾತ್ರ ಉಳಿದಿರುವ ಆಯ್ಕೆಯಾಗಿದೆ. ಮೂಲಭೂತವಾಗಿ ಬಾಂಡ್ಗಳ ಕುರಿತಾದ ಸುದ್ದಿಗಳನ್ನು ಕುಶಲತೆಯಿಂದ ಮತ್ತು ಪರಿಣಾಮಕಾರಿಯಾಗಿ ನಿಗ್ರಹಿಸಲಾಗಿದೆ. ನಮಸ್ಕಾರ, ನಾನು ರವೀಶ್ ಕುಮಾರ್.